ದಕ್ಷಿಣ ಭಾರತ. ಹಿಂದಿನ ಉಪನ್ಯಾಸದಲ್ಲಿ ನೋಡಿದೆವು, ಸಮೀಪದಲ್ಲಿರುವ ಚಂದ್ರಮಂಡಲಕ್ಕೆ ಕೂಡ ನಮಗೆ ಹೋಗಲು ಸಾಧ್ಯವಿಲ್ಲ. ಹೀಗಿರಬೇಕಾದರೆ ಭೌತಿಕಾಂಶಗಳನ್ನು, ಬ್ರಹ್ಮಾಂಡದ ಮುಚ್ಚನ್ನು ನುಗ್ಗಿ ಹೋಗಿ ಆಧ್ಯಾತ್ಮಿಕ ಗಗನದಲ್ಲಿರುವ ಗೋಲೋಕ ವೃಂದಾವನಕ್ಕೆ ಹೇಗೆ ಹೋಗಲು ಸಾಧ್ಯ? ಆದ್ದರಿಂದಲೇ ಹೇಳುವುದು, ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯ. ಕೋಟಿ ಶತವತ್ಸರ, ಲಕ್ಷ ಕೋಟಿಗಳ ವರ್ಷಗಳಾದರೂ ಸರಿ, ನಮ್ಮ ಆಕಾಶದ ನೌಕೆಯಲ್ಲಿ ಹೋದರೂ, ಸ್ಪೇಸ್ ಶಿಪ್ನಲ್ಲಿ ಹೋದರೂ ಸಾಧ್ಯವಿಲ್ಲ. ಗಗನದ ಯಂತ್ರಗಳನ್ನು ಬಿಡಿ, ಮನೋವೇಗದ ವಿಮಾನವನ್ನು ಸೃಷ್ಟಿಸಿ ಈ ಭೌತಿಕ ಪ್ರಪಂಚದಲ್ಲಿ ಎರಡು ತುಂಬಾ ತುಂಬಾ ವೇಗಕರವಾದವು. ಒಂದು ಗಾಳಿ, ಮತ್ತೆ ಮತ್ತೊಂದು ಗಾಳಿಗಿಂತ ವೇಗವಾದದ್ದು ಮನಸ್ಸು. ಈಗ ನಾವು ಒಂದೇ ಒಂದು ಸೆಕೆಂಡಿನಲ್ಲಿ ತಿರುಪತಿ ಅಂದರೆ ಸಾಕು, ಇಡೀ ತಿರುಪತಿಯ ವಾತಾವರಣವು ನಮ್ಮಲ್ಲಿ ಸೃಷ್ಟಿಯಾಗುತ್ತದೆ. ತಿರುಪತಿಗೆ ಮನಸ್ಸಿನಲ್ಲಿ ಹೋಗಿಬಿಡುತ್ತೇವೆ. ಇದು ಮನಸ್ಸಿನ ವೇಗ. ಈ ಮನಸ್ಸಿನ ವೇಗದಲ್ಲಿ ವಿಮಾನವನ್ನು ಸೃಷ್ಟಿಸಿ ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರಥಾಪಿ, ಮನಸ್ಸಿನ ವೇಗದ ವಿಮಾನವನ್ನು ಸೃಷ್ಟಿಸಿ ಅಥವಾ ಗಾಳಿಯ ವೇಗದ ವಿಮಾನವನ್ನು ಕೂಡ ಸೃಷ್ಟಿಸಿ ನೋಡಿ. ಮತ್ತೆ ವಾಯೋರಥಾಪಿ ಮನಸ್ಸೋ ಮುನಿಪುಂಗವಾನ, ವಿಮಾನವನ್ನು ಸೃಷ್ಟಿಸಿದ ನಂತರ ಮುನಿಪುಂಗವರ ಕೈಯಲ್ಲಿ ಓಡಿಸಿ, ಮುನಿಪುಂಗವರು ವಿಮಾನವನ್ನು ಓಡಿಸಿ ನೋಡಲಿ. ಮನೋವೇಗದಲ್ಲಿ, ವಾಯುವೇಗದಲ್ಲಿ ವಿಮಾನವನ್ನು ಓಡಿಸಿ ನೋಡಲಿ. ಪುಂಗವ ಅಂದರೆ ಎಕ್ಸ್ಪರ್ಟ್, ನಿಪುಣ, ತುಂಬಾ ಎಕ್ಸ್ಪರ್ಟ್ ಮುನಿಪುಂಗವ, ಅಂತಹವರು ಓಡಿಸಲಿ. ವಾಯುವಿನ ವೇಗದಲ್ಲಿ, ಮನಸ್ಸಿನ ವೇಗದಲ್ಲಿ ವಿಮಾನವನ್ನು ಮುನಿಪುಂಗವರು ಓಡಿಸಿ ನೋಡಲಿ. ಆದರೂ ಗೋಲೋಕ ವೃಂದಾವನಕ್ಕೆ, ಭಗವಂತನ ಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಭಗವಂತನ ಧಾಮಕ್ಕೆ ಈ ರೀತಿಯಲ್ಲಿ ವೇಗವಾಗಿ ನಿಪುಣರು, ವಿಜ್ಞಾನಿಗಳು ಓಡಿಸಿದರೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಅವಿಚಿಂತ್ಯ ತತ್ವೆ, ಅನೇಕ ವರ್ಷಗಳ ಕಾಲ ಅಂತಹ ವೇಗದಲ್ಲಿ ಪ್ರಯಾಣಿಸಿದರೂ ಗೋಲೋಕ ವೃಂದಾವನವು ಇನ್ನೂ ತುಂಬಾ ದೂರದಲ್ಲಿ ಇರುತ್ತದೆ. ಇದು ಭಗವಂತನ ಧಾಮದ ನೆಲೆ. ಆದ್ದರಿಂದ ನಾವು ಕೃಷ್ಣನನ್ನು ಸಾಧಾರಣ ವ್ಯಕ್ತಿ ಎಂದು ತಿಳಿಯಬಾರದು. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಂ, ಏಕೆಂದರೆ ಅವನು ಕರುಣೆಯಿಂದ ನಮ್ಮ ಮುಂದೆ ಒಬ್ಬ ಸಹಜವಾದ ಮನುಷ್ಯನಂತೆ ಬಂದಾಗ ಜನರು ಅವನು ಕೂಡ ತನ್ನಂತೆ ಭಾವಿಸುತ್ತಾನೆ. ಕೃಷ್ಣನು ದೇವರು ಎಂದು ಹೇಳಿದಾಗ ನಾನು ಮನುಷ್ಯನಾದ ಕಾರಣದಿಂದ ನಾನು ಕೂಡ ದೇವರೇ ಎಂದು ಮೂರ್ಖರು ಹೇಳುತ್ತಾರೆ. ಕೃಷ್ಣನು ಮನುಷ್ಯ ರೂಪದಲ್ಲಿ ಬಂದ ಕಾರಣದಿಂದ ನಾನು ಮನುಷ್ಯನಾದದ್ದರಿಂದ ನಾನು ಕೂಡ ದೇವರೇ, ಈ ರೀತಿಯಲ್ಲಿ ಮೂರ್ಖರಾಗಿ ನಾವು ತಿಳಿಯಬಾರದು. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ ತಾವಿರ್ಯ ಏವ ನಿಜ ರೂಪತಯ ಕಲಾಭಿಹಿ ಗೋಲೋಕ ಏವ ನಿವ ಸತ್ಯ ಕಿಲಾತ್ಮಭೂತೋ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಈ ಕೃಷ್ಣ ಭಕ್ತರ ಆರಾಧನೆ ತುಂಬಾ ತುಂಬಾ ಸರಳವಾದದ್ದು. ಗೋವಿಂದನನ್ನು, ಆದಿಪುರುಷನನ್ನು ಭಜಿಸುವುದು, ಕಳ್ಳರನ್ನು ಅಲ್ಲ, ನಕಲಿ ಅವತಾರಗಳನ್ನಲ್ಲ, ಗೋವಿಂದನನ್ನು ಭಜಿಸುವುದು. ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಈಗ ಗೋವಿಂದನು ಎಲ್ಲಿರುತ್ತಾನೆ? ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ, ಆನಂದ ಚಿನ್ಮಯ ರಸವಾದ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುತ್ತಾನೆ. ಈ ಭೌತಿಕ ಪ್ರಪಂಚದ ಆನಂದವಲ್ಲ. ಚಿನ್ಮಯಾನಂದ ಆಧ್ಯಾತ್ಮಿಕ ಸುಖ, ಪರಮಾನಂದ ಆಧ್ಯಾತ್ಮಿಕ ಸುಖ ಅಂದರೆ ಒಂದೇ ಸಮನೆ ಸದಾ ಇರುತ್ತದೆ. ಅಂತಹ ಒಂದು ಆನಂದವು ಎಂದಿಗೂ ಅಂತ್ಯವನ್ನೇ ಕೊಡುವುದಿಲ್ಲ. ಈಗ ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಆಗಲಿ ಸದಾ ಆನಂದಮಯವಾಗಿರುವುದಿಲ್ಲ. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಒಂದು ರಸಗುಲ್ಲವನ್ನು ಕೊಡುತ್ತಾರೆ. ರಸಗುಲ್ಲ ಎಷ್ಟೊಂದು ಮಂದಿಗೆ ಇಷ್ಟ, ಆದರೂ ಒಂದನ್ನು ತಿನ್ನಬಹುದು ಅಥವಾ ಎರಡು ಮೂರು ನಾಲ್ಕನ್ನು ತಿನ್ನಬಹುದು, ತುಂಬ ಚೆನ್ನಾಗಿರುತ್ತದೆ. ಮತ್ತೆ ಮತ್ತೆ ತಿನ್ನುತ್ತಾ ತಿನ್ನುತ್ತಾ ಸಾಕು ಎಂದು ಅನಿಸುತ್ತದೆ, ಬೇಡವಪ್ಪ ಎಂದು ಅನಿಸುತ್ತದೆ. ಅಥವಾ ಯಾವ ಸುಖವೇ ಆಗಲಿ ಸಾಕು ಎಂದು ಅನಿಸುತ್ತದೆ ಈ ಭೌತಿಕ ಪ್ರಪಂಚದಲ್ಲಿ. ಒಂದೇ ಸಮನೆ ಆನಂದವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಆದರೆ ಈ ಚಿನ್ಮಯಾನಂದವು ಈ ರೀತಿಯಲ್ಲಿ ಅಲ್ಲ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ ಎಂದಿಗೂ ಮುಗಿಯುವುದೇ ಇಲ್ಲ. ನವನವ ಯೌವನ ಪರಮಾನಂದವು ಮತ್ತೆ ಮತ್ತೆ ಹೊಸತಾಗಿಯೇ ಇರುತ್ತದೆ. ಇದು ಆಧ್ಯಾತ್ಮಿಕದ ನೆಲೆ. ಪ್ರಹ್ಲಾದ ಮಹಾರಾಜನು ಹೇಳುತ್ತಾನೆ, ಮತಿರ್ನ ಕೃಷ್ಣೇ ಪರತಃ ಸ್ವತೋವ ಮಿತೋಭಿಪದ್ಯೇತ ಗೃಹವ್ರತಾನ ಅದಾಂತ ಗೋಭಿರ್ ವಿಷತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನ. ಈ ಭೌತಿಕ ಪ್ರಪಂಚದಲ್ಲಿ ಅನಿಯಂತ್ರಿತ ಇಂದ್ರಿಯಗಳಿಂದ ಜನರು ಭೌತಿಕವಾದ ಬಾಳಿಗೆ, ಇಂದ್ರಿಯ ತೃಪ್ತಿಯ ಬಾಳಿಗೆ ತುಂಬಾ ಅಂಟಿಕೊಂಡಿರುವುದರ ಕಾರಣದಿಂದ ನರಕಲೋಕಗಳ ಬಳಿ ಸಮೀಪರಾಗುತ್ತಾರೆ. ಮತ್ತೆ ಇಂತಹ ಅಲ್ಪ ಸುಖಗಳನ್ನು ಪುನಃ ಪುನಶ್ಚರ್ವಿತ ಚರ್ವಣಾನ ಅಗಿದಿದ್ದನ್ನು ಅಗಿಯುತ್ತಲೇ ಇರುತ್ತಾರೆ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾನೆ ಪ್ರಹ್ಲಾದ ಮಹಾರಾಜನು. ಒಂದು ಕಬ್ಬು ಇದೆ, ಶುಗರ್ ಕೇನ್, ಅದನ್ನು ತಿಂದರೆ ಒಂದೆರಡು ಬಾರಿ ರಸ ಬರುತ್ತದೆ, ಮತ್ತೆ ಮತ್ತೆ ಅಗಿಯುತ್ತಲೇ ಇದ್ದರೆ ಏನು ಬರುವುದಿಲ್ಲ, ರಸವು ಇರುವುದೇ ಇಲ್ಲ. ಒಂದು ಪೇಪರನ್ನು ಅಗಿಯುವಂತೆ ಅಷ್ಟೇ, ಏನು ಪ್ರಯೋಜನವಿಲ್ಲ. ಇದೇ ರೀತಿಯಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ರುಚಿಯಲ್ಲದವುಗಳನ್ನು, ರಸವಿಲ್ಲದವುಗಳನ್ನು ಸವಿಯಲು ಪ್ರಯತ್ನಿಸುತ್ತಿದ್ದೇವೆ, ಮತ್ತೆ ಮತ್ತೆ ಕಷ್ಟಪಡುತ್ತೇವೆ, ಆದರೂ ಏನು ಪ್ರಯೋಜನವೇ ಇಲ್ಲ. ಆದರೆ ಆಧ್ಯಾತ್ಮಿಕ ಸುಖವು, ಪರಮಾನಂದವು ನವನವ ರಸಗಳು. ಸಹಜೀಯರು ಈ ಭೌತಿಕ ಪ್ರಪಂಚದ ಸುಖಗಳನ್ನು ಆಧ್ಯಾತ್ಮಿಕ ಸುಖಗಳೆಂದು ತಪ್ಪಾಗಿ ಭಾವಿಸುತ್ತಾರೆ. ಅವರನ್ನು ಸಹಜೀಯರು ಎಂದು ಕರೆಯುತ್ತೇವೆ. ಈ ರೀತಿಯಲ್ಲಿ ನಾವು ತಪ್ಪಾಗಿ ತಿಳಿದುಕೊಳ್ಳಬಾರದು. ಈ ಭೌತಿಕ ಪ್ರಪಂಚದ ಸುಖಗಳೇ ಆಧ್ಯಾತ್ಮಿಕ ಸುಖಗಳು ಎಂದು ತಿಳಿದುಕೊಳ್ಳಬಾರದು. ಶಾಸ್ತ್ರಗಳ ಮುಖಾಂತರ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಶಾಸ್ತ್ರ ಚಕ್ಷುಷ, ಶಾಸ್ತ್ರ ಎಂಬುವ ಕಣ್ಣುಗಳಿಂದ ನೋಡಬೇಕು. ಹೇಗೆ ಒಂದು ಸ್ಪೆಕ್ಸ್ ಹಾಕಿಕೊಂಡರೆ ಕಣ್ಣು ಚೆನ್ನಾಗಿ ಕಾಣುತ್ತದೋ ಅದೇ ರೀತಿಯಲ್ಲಿ ಶಾಸ್ತ್ರ ಎಂಬ ಒಂದು ಸ್ಪೆಕ್ಸ್ ಅನ್ನು ಹಾಕಿಕೊಂಡರೆ ವಿಷಯಗಳು ಇದ್ದಂತೆ ಇದ್ದ ಹಾಗೆ ಗೊತ್ತಾಗುತ್ತವೆ, ಸತ್ಯವು ಯಥಾರೂಪವಾಗಿ ಅರ್ಥವಾಗುತ್ತದೆ, ಇಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ನಾವು ಈ ನಿಯಮಗಳನ್ನು ಯಾವಾಗಲೂ ಆಚರಿಸಬೇಕು. ಇಷ್ಟ ಬಂದಾಗ ಆಚರಿಸುತ್ತೇನೆ, ಇಲ್ಲದಿದ್ದರೆ ಇಲ್ಲ ಎಂದು ಯೋಚಿಸಬಾರದು. ಶ್ರೀಲ ಪ್ರಭುಪಾದರು ಇದಕ್ಕೆ ಸ್ಮಶಾನ ವೈರಾಗ್ಯ ಎಂದು ಹೇಳುತ್ತಾರೆ. ಸ್ಮಶಾನ ವೈರಾಗ್ಯ ಅಂದರೆ ಒಬ್ಬರು ಯಾರಾದರೂ ಸತ್ತ ಮೇಲೆ ಬಂಧು ಮಿತ್ರರು ಶವದ ಜೊತೆ ಸ್ಮಶಾನಕ್ಕೆ ಹೋಗುತ್ತಾರೆ, ಅಲ್ಲಿ ಹೆಣವನ್ನು ಸುಟ್ಟು ಬೂದಿ ಮಾಡುತ್ತಾರೆ. ಆಗ ಹೆಣದ ಬಂಧು ಮಿತ್ರರು ಯೋಚಿಸುತ್ತಾರೆ, ನೋಡಪ್ಪ ಇದೇ ಜೀವನ ಅಂದರೆ, ನಮ್ಮನ್ನು ಬಿಟ್ಟು ಹೊರಟು ಹೋದ, ಹುಟ್ಟಿದ, ನಮ್ಮೊಡನೆ ಇದ್ದ, ನಮ್ಮೊಡನೆ ಆಡಿದ, ಅಂಥ ಕಾಲದಲ್ಲಿ ದುಃಖಗಳನ್ನು ಅನುಭವಿಸಿದ, ಮರಣಿಸಿದ, ನೋಡು ಇದೇ ಜೀವನ ಅಂದರೆ. ನಾವೆಲ್ಲರೂ ಇದೇ ರೀತಿಯಲ್ಲಿ ಒಂದು ದಿನ ನಾಶವಾಗುತ್ತೇವೆ. ಇನ್ನು ಮುಂದೆ ಆದರೂ ನಾವು ನಮ್ಮ ಬಾಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ಯೋಚಿಸುತ್ತಾರೆ ಸ್ಮಶಾನದಲ್ಲಿ. ಸ್ಮಶಾನದ ಕೆಲಸವು ಮುಗಿದ ನಂತರ ಮನೆಗೆ ಬರುತ್ತಾರೆ. ಮನೆಗೆ ಬಂದ ಮೇಲೆ ಹಳೇ ರೀತಿಯಲ್ಲೇ ಜೀವನವನ್ನು ನಡೆಸುತ್ತಾರೆ, ಓಡಿಸುತ್ತಾರೆ. ಸಹಜವಾದ ಇಂದ್ರಿಯಗಳ ನಿಯಂತ್ರಣವಿಲ್ಲದ ಬಾಳನ್ನು ತೊಡಗುತ್ತಾರೆ. ಸ್ಮಶಾನದಲ್ಲಿ ಮಾತ್ರ ಏನೇನು ನಿರ್ಧರಿಸುತ್ತಾರೆ, ಆದರೆ ಮನೆಗೆ ಬಂದ ನಂತರ ಮತ್ತೆ ಅದೇ ಆಟ ನೋಟ. ಇದನ್ನೇ ಸ್ಮಶಾನ ವೈರಾಗ್ಯ ಎಂದು ಹೇಳುತ್ತೇವೆ. ಆದ್ದರಿಂದ ನಾವು ಇಂತಹ ಸ್ಮಶಾನ ವೈರಾಗಿಗಳಾಗಿರಬಾರದು. ನಾವು ಗುರುಗಳ ಮಾತುಗಳನ್ನು, ಕೃಷ್ಣನ ಉಪದೇಶಗಳನ್ನು ಕೇಳಿದ ನಂತರ ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು, ಆಚರಿಸಬೇಕು, ಉಪದೇಶಗಳನ್ನು ಅನುಸರಿಸಬೇಕು. ಎರಡು ಪದಗಳಿವೆ, ಜ್ಞಾನ ಮತ್ತು ವಿಜ್ಞಾನ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಜ್ಞಾನ ಅಂದರೆ ಥೆರಟಿಕಲ್ ಸೈನ್ಸ್, ಅಂದರೆ ವಿಷಯಗಳನ್ನು ಬರೀ ತಿಳಿಯುವುದು. ನಂತರ ವಿಜ್ಞಾನ ಅಂದರೆ ಪ್ರಾಕ್ಟಿಕಲ್ ಸೈನ್ಸ್, ಅಂದರೆ ತಿಳಿದ ವಿಷಯಗಳನ್ನು ಅಪ್ಲೈ ಮಾಡುವುದು, ಪ್ರಾಯೋಗಿಕವಾಗಿ ಆಚರಿಸುವುದು. ಪ್ರಾಕ್ಟಿಕಲಿ ನಾವು ಸೂತ್ರಗಳನ್ನು ಆಚರಿಸುವುದು. ಈಗ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಅಧರ್ಮವಾಗಿ ಕಾಮಿಸಬಾರದು, ಮತ್ತೆ ಮಾಂಸಾಹಾರವನ್ನು ತಿನ್ನಬಾರದು. ಈಗ ಏಕೆ ಇವುಗಳನ್ನು ಮಾಡಬಾರದು ಎಂದು ನಾವು ತಿಳಿದುಕೊಳ್ಳುವುದು ಜ್ಞಾನ. ಮತ್ತೆ ಏಕೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಎಂದು ತಿಳಿಯುವುದು ಜ್ಞಾನ. ಈಗ ಈ ನಿಯಮಗಳನ್ನು ಆಚರಿಸುವುದನ್ನು ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದನ್ನು ವಿಜ್ಞಾನ ಎಂದು ಹೇಳುತ್ತೇವೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಪ್ರಾಯೋಗಿಕ ಅನ್ವಯಿಸುವಿಕೆ. ಬರೀ ತಿಳಿದುಕೊಂಡರೆ ಸಾಲದು, ನಾವು ನಮ್ಮ ಜೀವನದಲ್ಲಿ ನಿಯಮಗಳನ್ನು ಆಚರಿಸಬೇಕು. ಎಷ್ಟೊಂದು ಮಂದಿಗೆ ಚೆನ್ನಾಗಿ ಗೊತ್ತು, ಶ್ರೀಲ ಪ್ರಭುಪಾದರ ಸಿದ್ಧಾಂತವೂ ಚೆನ್ನಾಗಿ ಗೊತ್ತು. ಕೃಷ್ಣ ಲೋಕಕ್ಕೆ ಏನು ಮಾಡಿದರೆ ಹೋಗುತ್ತೇವೆ ಎಂಬುವ ಜ್ಞಾನವಿದೆ. ಆದರೆ ಅನೇಕ ಮಂದಿಯರು ಟೈಮ್ ಇಲ್ಲ, ಆದ್ದರಿಂದ ನನಗೆ ಜಪ ಮಾಡಲು ಆಗುತ್ತಿಲ್ಲ ಎಂದು ಹೇಳುತ್ತಾರೆ, ವಿಜ್ಞಾನವಾಗಿ ಮಾಡುವುದಿಲ್ಲ. ಇದು ಹೇಗೆ ಎಂದರೆ, ನಿದ್ದೆ ಮಾಡುತ್ತಿರುವವರನ್ನು ಎಬ್ಬಿಸಬಹುದು, ಎಚ್ಚರದಲ್ಲಿದ್ದು ಕಣ್ಣನ್ನು ಮುಚ್ಚಿಕೊಂಡಿರುವವರನ್ನು ಎಬ್ಬಿಸಲು ಸಾಧ್ಯವಿಲ್ಲ, ತುಂಬ ಕಷ್ಟ. ಹೀಗಾಯಿತು ಪರಿಸ್ಥಿತಿ. ಎಲ್ಲವೂ ಗೊತ್ತು, ಕೆಲವು ಮಂದಿಗೆ ಎಲ್ಲವೂ ಗೊತ್ತಿರುತ್ತದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದರೆ ಕೃಷ್ಣ ಲೋಕಕ್ಕೆ ಹೋಗಿ ಜನ್ಮ ಮೃತ್ಯು ಜರ ವ್ಯಾಧಿಯನ್ನು ತಪ್ಪಿಸಿಕೊಳ್ಳಬಹುದು ಎಂದು ಚೆನ್ನಾಗಿ ಗೊತ್ತು. ಆದರೂ ಟೈಮ್ ಇಲ್ಲ, ಅವಕಾಶಗಳಿಲ್ಲ ಎಂದು ಹೇಳುತ್ತಾರೆ. ಇದೇ ತೊಂದರೆ. ವಾಸ್ತವವಾಗಿ ಶ್ರೀಲ ಪ್ರಭುಪಾದರು ಹಾಕಿದ ಸುಲಭವಾದ ನಿಯಮಗಳನ್ನು ಯಾರಾದರೂ ಆಚರಿಸಬಹುದು, ಕಷ್ಟವೇ ಇಲ್ಲ. ಮನಸ್ಸು ಮಾಡಿದರೆ ಸಾಕು, ತುಂಬ ಸುಲಭ. ಈಗ ಒಂದು ಕಡೆ ಒಂದು ಕಾಗದವು ಬಿದ್ದಿದೆ, ಪೇಪರ್ ಒಂದು ಬಿದ್ದಿದೆ. ಆ ಪೇಪರನ್ನು ಯಾರಾದರೂ ಎತ್ತಬಹುದು. ಪೇಪರನ್ನು ಎತ್ತಲು ಆಗುವುದಿಲ್ಲ ಎಂದು ಯಾರು ಹೇಳಲು ಸಾಧ್ಯವಿಲ್ಲ. ಹೀಗೆ ಹೇಳಿದರೆ ಅದು ಅವನ ಸೋಂಬೇರಿತನ ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು ಪೇಪರನ್ನು ಎತ್ತುವುದಕ್ಕೆ ಆಗುವುದಿಲ್ಲ ಅಂದರೆ ಅದು ಖಂಡಿತವಾಗಿಯೂ ಸೋಂಬೇರಿತನನೇ. ಇದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹಾಕಿರುವ ಸುಲಭವಾದ ನಿಯಮಗಳನ್ನು ಆಚರಿಸಲು ಒಂದು ಪೇಪರನ್ನು ಎತ್ತಿದ ಹಾಗೆ, ತುಂಬ ತುಂಬ ಸುಲಭವಾದ ನಿಯಮಗಳು. ಅವರು ಹಾಕಿದ ನಿಯಮಗಳನ್ನು ಇತರ ದೇಶಗಳಲ್ಲಿರುವವರಿಗೆ ಆಚರಿಸಲು ಸಾಧ್ಯವಾಗಬೇಕಾದರೆ ನಮಗೆ ಏಕೆ ಸಾಧ್ಯವಾಗುವುದಿಲ್ಲ? ಭಾರತದ ಭೂಮಿಯಲ್ಲಿ ಹುಟ್ಟಿದವರಿಗೆ ಏಕೆ ಆಗುವುದಿಲ್ಲ? ಇದನ್ನು ನಾವು ಯೋಚಿಸಬೇಕು. ಈಗ ಜೂಜು, ಅಧರ್ಮವಾದ ಕಾಮ, ಮತ್ತು ಪದಾರ್ಥಗಳ ಸೇವನೆ, ಮಾಂಸಾಹಾರ ಭಕ್ಷಣೆ, ಇವೆಲ್ಲವೂ ಹುಟ್ಟಿನಿಂದಲೇ ವಿದೇಶಿಯರಿಗೆ, ಫಾರಿನರ್ಸ್ಗಳಿಗೆ ಸಹಜ. ದೊಡ್ಡವರಾದ ನಂತರ ಬರುವುದಿಲ್ಲ ಇಂತಹ ಚಟಗಳು, ಚಿಕ್ಕ ವಯಸ್ಸಿನಿಂದಲೇ ಇಂತಹ ರೀತಿಯಲ್ಲಿ ಬೆಳೆಯುತ್ತಾರೆ. ಇವುಗಳೆಲ್ಲ ಅವರಲ್ಲಿ ರಕ್ತದಲ್ಲಿಯೇ ಊರಿ ಹೋಗಿದೆ. ಆದರೂ ಶ್ರೀಲ ಪ್ರಭುಪಾದರ ನಿಯಮಗಳನ್ನು ಸುಲಭವಾಗಿ ಆಚರಿಸುತ್ತಾರೆ ನೋಡಿ. ಆದರೆ ನಾವು ಭಾರತ ಭೂಮಿಯಲ್ಲಿ ಹುಟ್ಟಿ ಇಂತಹ ಚಟಗಳು ಅವರ ಮಟ್ಟದಲ್ಲಿ ಇಲ್ಲದಿದ್ದರೂ ಆಚರಿಸಲು ನಾವು ಕಷ್ಟಪಡುತ್ತೇವೆ ನೋಡಿ. ವಿದೇಶಿಯರು ಆಚರಿಸುತ್ತಾರೆ, ಭಾರತದವರು ಆಚರಿಸಲು ಕಷ್ಟಪಡುತ್ತಾರೆ. ಇದೇ ತೊಂದರೆ. ಶ್ರೀಲ ಪ್ರಭುಪಾದರಿಗೆ ವಿದೇಶಿ ಅಂದರೆ ಜಾಸ್ತಿ ಮಂದಿ ಶಿಷ್ಯರು ಆ ಸಮಯದಲ್ಲಿ, ಆಗಿನ ಕಾಲದಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ, ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ. ಈ ಭಾರತ ಭೂಮಿಯಲ್ಲಿ ಯಾರು ಜನ್ಮವನ್ನು ಎತ್ತಿದರೋ ಅವರು ಅವರ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು, ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ಕರಪರ ಉಪಕಾರ, ಇತರರಿಗೆ ಉಪಕಾರವನ್ನು ಮಾಡಬೇಕು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಆದೇಶ, ಆರ್ಡರ್. ಏಕೆಂದರೆ ಭಾರತ ಭೂಮಿಯಲ್ಲಿ ಇರುವವರಿಗೆ ಈ ಕರ್ಮ, ಕೃಷ್ಣ, ದೇವರು, ಪುನರ್ಜನ್ಮ, ಆತ್ಮ ಇವುಗಳೆಲ್ಲದರ ಜ್ಞಾನ ಹುಟ್ಟಿನಿಂದಲೇ ಇರುತ್ತದೆ. ಶ್ರೀ ಪ್ರಭುಪಾದರು ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಒಂದು ಹಳ್ಳಿಯಲ್ಲಿ ಇರುವ ರೈತನಿಗೆ ಕೂಡ, ಬಡಪಾಯಿಗೆ ಕೂಡ ಕಷ್ಟ ಬಂದರೆ ನನ್ನ ಕರ್ಮ ಎಂದು ಹೇಳುತ್ತಾನೆ. ಅವನು ಮಾಡಿದ ಪಾಪದ ಫಲ ಎಂದು ಚೆನ್ನಾಗಿ ಗೊತ್ತು ಅವನಿಗೆ ಕೂಡ. ಆದ್ದರಿಂದ ನನ್ನ ಕರ್ಮವಪ್ಪ ಎಂದು ದುಃಖ ಪಡುತ್ತಾನೆ ಕಷ್ಟಗಳು ಬಂದಾಗ. ಈ ರೀತಿಯಲ್ಲಿ ವಿದೇಶಿಯರಿಗೆ ಹೇಗೆ ಬಾಲ್ಯದಿಂದ ಕೆಟ್ಟ ಚಟಗಳು ರಕ್ತದಲ್ಲಿ ಊರಿ ಇರುತ್ತದೋ, ಭಾರತೀಯರಿಗೆ ಬಾಲ್ಯದಿಂದಲೇ ಆಧ್ಯಾತ್ಮ ವಿಷಯಗಳು ಊರಿರುತ್ತವೆ. ಆದ್ದರಿಂದ ವಾಸ್ತವವಾಗಿ ಭಾರತೀಯರಿಗೆ ಈ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಲು ತುಂಬಾ ಸುಲಭವಾದದ್ದು. ಅದರಲ್ಲಿಯೋ ಈ ಭಾರತ ಭೂಮಿಯಲ್ಲಿಯೋ ಈ ದಕ್ಷಿಣ ಭಾರತದಲ್ಲಿರುವವರಿಗೆ ಕೃಷ್ಣನೇ ಭಗವಂತ, ದೇವೋತ್ತಮ ಪರಮ ಪುರುಷ ಎಂದು ಚೆನ್ನಾಗಿ ಗೊತ್ತಿರುತ್ತದೆ. ಈಗ ಜನರು ಕೆಟ್ಟೋಗಿದ್ದಾರೆ ಅಷ್ಟೇ, ಆದರೆ ವಾಸ್ತವವಾಗಿ ಈ ದಕ್ಷಿಣ ಭಾರತದಲ್ಲಿ ಅನೇಕ ಮಂದಿ ವೈಷ್ಣವರು ಜನಿಸಿದ್ದಾರೆ. ಕೃಷ್ಣನು ಮಥುರೆಯಲ್ಲಿ ಹುಟ್ಟಿದರು, ಶ್ರೀರಾಮಚಂದ್ರನು ಅಯೋಧ್ಯ ನಗರದಲ್ಲಿ ಹುಟ್ಟಿದರು, ಅವನ ಅಗಣಿತ ಭಕ್ತರು ಈ ದಕ್ಷಿಣ ಭಾರತದಲ್ಲಿಯೇ ಹುಟ್ಟಿದರು. ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಮಂದಿ ಅವತರಿಸಿದರು. 12 ಮಂದಿ ಆಳ್ವಾರುಗಳು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಅನ್ನಮಾಚಾರ್ಯರು, ಪುರಂದರದಾಸರು, ಯಾಮನಾಚಾರ್ಯರು, ಈ ರೀತಿಯಲ್ಲಿ ಲೆಕ್ಕವಿಲ್ಲದಷ್ಟು ಅನೇಕ ಮಂದಿ ಹುಟ್ಟಿದರು ಈ ದಕ್ಷಿಣ ಭಾರತದಲ್ಲಿ. ಶ್ರೀ ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದ ಮುತ್ತು ರತ್ನಗಳಲ್ಲಿ ಇಬ್ಬರಾದ ಶ್ರೀ ರೂಪ ಗೋಸ್ವಾಮಿ ಹಾಗೂ ಸನಾತನ ಗೋಸ್ವಾಮಿಯವರು ಕೂಡ ಈ ಕರ್ನಾಟಕದ ರಾಜ್ಯದಲ್ಲಿಯೇ ಹುಟ್ಟಿದರು. ನೋಡಿ, ಇದು ದಕ್ಷಿಣ ಭಾರತದ ಸೌಭಾಗ್ಯ. ಶ್ರೀಲ ಪ್ರಭುಪಾದರು ಮೆಚ್ಚಿಕೊಳ್ಳುತ್ತಾರೆ. ಈ ದಕ್ಷಿಣ ಭಾರತದವರಿಗೆ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಲು ತುಂಬಾ ತುಂಬಾ ಸುಲಭ ಎಂದು ಹೇಳುತ್ತಾರೆ. ಇದನ್ನು ಬರೀ ಶ್ರೀಲ ಪ್ರಭುಪಾದರೇ ಹೇಳುತ್ತಿಲ್ಲ, ಶಾಸ್ತ್ರಗಳು ಕೂಡ ಇದನ್ನೇ ಹೇಳುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಕೃತಾದಿಷು ಪ್ರಜಾರಾಜನ್ ಕಲಾ ಇಚ್ಛಂತಿ ಸಂಭವಂ ಕಲೌ ಕಲು ಭವಿಷ್ಯಂತಿ ನಾರಾಯಣ ಪರಾಯಣಾಹ ಕ್ವಚಿತ್ ಕ್ವಚಿನ್ ಮಹಾರಾಜ ದ್ರವಿಡೇಶು ಜಭೂರೀಶಃ ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರೀ ಚ ಮಹಾಪುಣ್ಯ ಪ್ರತೀಚೀ ಚ ಮಹಾನದಿ ಯೇ ಪಿಬಂತಿ ಜಲಂ ತಾಸಂ ಮನುಜ ಮನುಜೇಶ್ವರ ಪ್ರಾಯೋ ಭಕ್ತ ಭಗವತಿ ವಾಸುದೇವೇ ಮಲಾಶಯಃ. ಇದರ ಅರ್ಥವೇನೆಂದರೆ, ಸತ್ಯಯುಗದ ಜನರು ಕಲಿಯುಗದಲ್ಲಿ ಜನಿಸಬೇಕೆಂದು ತುಂಬಾ ಆಸೆ ಪಡುತ್ತಾರೆ, ತುಂಬಾ ಕಾತರದಿಂದ ಇರುತ್ತಾರೆ. ಏಕೆಂದರೆ ಕಲಿಯುಗದಲ್ಲಿ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನ ಪರಮ ಭಕ್ತರು ತುಂಬಾ ಜನರು ಇರುತ್ತಾರೆ. ಅನೇಕ ಜಾಗದಲ್ಲಿ ಕೃಷ್ಣನ ಭಕ್ತರು ಅವತರಿಸಿದರೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಮಂದಿ ಭಕ್ತರು ಬರುತ್ತಾರೆ, ಹುಟ್ಟುತ್ತಾರೆ. ಕ್ವಚಿತ್ ಕ್ವಚಿನ್ ಮಹಾರಾಜ ದ್ರವಿಡೇಶು ಚ ಭೂರಿಶಃ, ಕಲಿಯುಗದಲ್ಲಿ ದ್ರವಿಡ ದೇಶದ ಪುಣ್ಯತೀರ್ಥಗಳನ್ನು ಕುಡಿಯುವವರ ರಕ್ತದಲ್ಲಿ ಭಗವಂತನ ಭಕ್ತಿ ಸೇವೆಯೂ ಇರುತ್ತದೆ. ಅಂತಹ ದಕ್ಷಿಣ ಪ್ರದೇಶದ ಪುಣ್ಯ ನದಿಗಳು ಯಾವುವೆಂದರೆ, ತಾಮ್ರಪರ್ಣಿ, ಕೃತಮಾಲ, ಪಯಸ್ವಿನಿ, ಪ್ರತೀಚಿ ಮಹಾನದಿ ಹಾಗೂ ಪರಮ ಪವಿತ್ರವಾದ ಕಾವೇರಿ. ಈ ನದಿಗಳ ನೀರನ್ನು ಕುಡಿಯುವವರು ಹೆಚ್ಚು ಕಡಿಮೆ ಎಲ್ಲರೂ ವಾಸುದೇವನ, ಕೃಷ್ಣನ ಪರಿಶುದ್ಧ ಭಕ್ತರಾಗಿ ಇರುತ್ತಾರೆ. ನೋಡಿ, ಈ ರೀತಿಯಲ್ಲಿ ಹೇಳಿದೆ ಶ್ರೀಮದ್ ಭಾಗವತದಲ್ಲಿ. ಆದ್ದರಿಂದ ನಾವು ಈ ದಕ್ಷಿಣ ಭಾರತದಲ್ಲಿ ಇದ್ದುಕೊಂಡು ನಾವು ಕೃಷ್ಣ ಪ್ರಜ್ಞೆಯನ್ನು ಆಚರಿಸಲು ಕಷ್ಟ ಎಂದರೆ ನಮಗೆ ನಾಚಿಕೆಗೇಡು. ಏಕೆಂದರೆ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಇದನ್ನು. ದಕ್ಷಿಣ ಭಾರತದ ವೈಶಿಷ್ಟ್ಯತೆ ಇದೊಂದೇ ಅಲ್ಲ. ಶಾಸ್ತ್ರಗಳು ಹೇಳಿರುವುದು ಒಂದು ಕಡೆ, ಶ್ರೀಲ ಪ್ರಭುಪಾದರು ಹೇಳಿರುವುದು ಒಂದು ಕಡೆ, ದೇವೋತ್ತಮ ಪರಮ ಪುರುಷನಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದಾಗ ಈ ದಕ್ಷಿಣ ಭಾರತವನ್ನು ಪ್ರದಕ್ಷಿಣೆ ಮಾಡಿದರು, ಇದು ಮತ್ತೊಂದು ವೈಶಿಷ್ಟ್ಯತೆ. ಎಲ್ಲ ಪುಣ್ಯಕ್ಷೇತ್ರಗಳನ್ನು ನೋಡಲು ತಿರುಗಿದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಪುಣ್ಯಕ್ಷೇತ್ರಗಳನ್ನು ನೋಡಲು ಈ ದಕ್ಷಿಣ ಭಾರತಕ್ಕೆ ಬಂದರು. ತಿರುಪತಿ, ಅಹೋಬಿಲಂ, ಸಿಂಹಾಚಲಂ, ಶ್ರೀರಂಗಂ, ಕೆಲವು ದಿವ್ಯ ದೇಶಗಳು, ತಿರುವಟ್ಟಾರ್, ತಿರುವನಂತಪುರಂ, ಈ ರೀತಿಯಲ್ಲಿ ದಕ್ಷಿಣ ಭಾರತದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಬಂದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಅರ್ಚಾ ವಿಗ್ರಹಗಳನ್ನು ನೋಡಿದಾಗ ಪರಮಾನಂದದ ಕಣ್ಣೀರನ್ನು ಬಿಟ್ಟರು ಈ ದಕ್ಷಿಣ ಭಾರತದ ಭೂಮಿಯ ಮೇಲೆ. ಕಂಚಿ ವರದರಾಜನ ಸ್ವಾಮಿಯ ದೇವಾಲಯದಲ್ಲಿ ಶ್ರೀ ಕೃಷ್ಣ ಮಹಾಸಂಕೀರ್ತನೆಯನ್ನು ಮಾಡಿದರು, ಎಗುರಿದರು. ಭಗವಂತನು ಭಗವಂತನಿಗಾಗಿಯೇ ಎಗುರಿದ ಪುಣ್ಯಕ್ಷೇತ್ರವು ಈ ದಕ್ಷಿಣ ಭಾರತವು. ಶ್ರೀರಾಮಾನುಜಾಚಾರ್ಯರ ಓಂ ನಮೋ ನಾರಾಯಣಾಯ ಎಂಬುವ ಮಂತ್ರವನ್ನು ಪಡೆದ ಜಾಗವು ಈ ದಕ್ಷಿಣ ಭಾರತವು. ಸಹಜವಾಗಿಯೇ ದೇವತೆಗಳು ಈ ಬ್ರಹ್ಮಾಂಡದ ಮುಲ್ಲೋಕದಲ್ಲಿ, ಈ ಮರ್ತ್ಯಲೋಕದಲ್ಲಿ ಇರುವ ಈ ಭೂಮಂಡಲದಲ್ಲಿ ಜನಿಸಬೇಕೆಂದು ಆಸೆ ಪಡುತ್ತಾರೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅದರಲ್ಲಿಯೂ ಈ ಭಾರತ ಭೂಮಿಯಲ್ಲಿ ಹುಟ್ಟಿದರೆ ಇನ್ನೂ ಶ್ರೇಷ್ಠವೆಂದು ತಿಳಿಯುತ್ತಾರೆ, ಭಗವಂತನ ಭಕ್ತಿ ಸೇವೆಗೆ ಅನುಕೂಲವೆಂದು ತಿಳಿಯುತ್ತಾರೆ. ಅದರಲ್ಲಿಯೂ ಈ ದಕ್ಷಿಣ ಭಾರತದಲ್ಲಿ ಜನ್ಮವನ್ನು ಪಡೆದವನ ಜನ್ಮವು ಇನ್ನೂ ಅನುಕೂಲಕರವಾದದ್ದು. ಅದರಲ್ಲಿಯೂ ಶ್ರೀಲ ಪ್ರಭುಪಾದರಂತಹ ಅಧಿಕೃತವಾಗಿರುವಂತಹ ಪರಿಶುದ್ಧ ಭಕ್ತರು, ಗುರುಗಳು ಕೈಯಲ್ಲಿರಬೇಕಾದರೆ ನಮ್ಮಷ್ಟು ಅದೃಷ್ಟವಂತರು ಇನ್ನು ಯಾರೂ ಇಲ್ಲ. ಸತ್ಯಯುಗದ ಜನರೇ ಈ ಕಲಿಯುಗದಲ್ಲಿ ಭಾರತ ಭೂಮಿಯಲ್ಲಿ ಹುಟ್ಟಬೇಕೆಂದು ಇಚ್ಛಿಸುತ್ತಾರೆ. ಈ ರೀತಿಯಲ್ಲಿ ನಮಗೆ ಇಷ್ಟೊಂದು ಅದೃಷ್ಟಗಳು ಒಟ್ಟಾಗಿ ಇದ್ದು, ತಟ್ಟೆಯಲ್ಲಿ ರುಚಿಯಾದ ಪದಾರ್ಥಗಳು ಕೈಯಿಗೆ ಸಿಕ್ಕಿಯೂ ಬಾಯಲ್ಲಿ ಹಾಕಿಕೊಳ್ಳಲು ನಾವು ಕಷ್ಟಪಟ್ಟರೆ ನಮ್ಮಷ್ಟು ಶತಮೂರ್ಖರು ಇನ್ನು ಯಾರೂ ಇಲ್ಲ. ವಾಸ್ತವವಾಗಿ ಭಗವಂತನ ಭಕ್ತಿ ಸೇವೆಯನ್ನು ಎಲ್ಲೇ ಆಗಲಿ ಮಾಡಬಹುದು, ಯಾವ ಅಡ್ಡುಗೋಡೆಗಳು ಇರುವುದಿಲ್ಲ ಭಗವಂತನ ಭಕ್ತಿ ಸೇವೆಗೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷತೆ ಅಹೈತುಕ್ಕ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅಹೈತುಕ್ಕ ಪ್ರತಿಹತ, ಭಗವಂತನ ಭಕ್ತಿ ಸೇವೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಯಾವ ಅಡ್ಡುಗೋಡೆಗಳು ಇಲ್ಲ, ಯಾರೇ ಆಗಲಿ ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ಇದನ್ನು ಭಕ್ತ ಪ್ರಹ್ಲಾದನ ಚರಿತ್ರೆಯಲ್ಲಿ ನೋಡಬಹುದು. ಎಷ್ಟೊಂದು ಕಷ್ಟಗಳನ್ನು ಕೊಟ್ಟನು ಹಿರಣ್ಯಕಶಿಪು ತನ್ನ ಮಗನಿಗೆ. ಭಗವಂತನ ಭಕ್ತಿ ಸೇವೆಯನ್ನು ನಾಶ ಮಾಡಲು ತನ್ನ ಮಗನೇ ಆದರೂ ಎಷ್ಟೊಂದು ತೊಂದರೆಗಳನ್ನು ಕೊಟ್ಟನು ಹಿರಣ್ಯಕಶಿಪು, ಆದರೂ ಭಗವಂತನ ಭಕ್ತಿ ಸೇವೆಯನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ. ಅಹೈತುಕಿ ಅಪ್ರತಿಹತ, ಯಾರಿಂದಲೇ ಆಗಲಿ ಒಬ್ಬನು ಮನಸ್ಸು ಮಾಡಿದರೆ ಸಾಕು, ಭಗವಂತನ ಭಕ್ತಿ ಸೇವೆಯನ್ನು ಸುಲಭವಾಗಿ ಮಾಡಬಹುದು, ಯಾವ ಕೆಟ್ಟ ಕರ್ಮವು ತಡೆಯಲು ಸಾಧ್ಯವೇ ಇಲ್ಲ. ಶ್ರೀ ಕೃಷ್ಣನ ಚರಣ ಕಮಲಗಳ ಆಶ್ರಯವನ್ನು ಪಡೆಯುವುದು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ದಕ್ಷಿಣ ಭಾರತದ ವಿಷಯವನ್ನು ನಾನು ಹೇಳಿದ ಕಾರಣವೇನೆಂದರೆ, ವಾತಾವರಣವು ತುಂಬ ಅನುಕೂಲವಾಗಿರುತ್ತದೆ ಈ ದಕ್ಷಿಣ ಭಾರತದಲ್ಲಿ ಎಂಬುದನ್ನು ತಿಳಿಸುವುದಕ್ಕೆ ಹೇಳಿದೆ. ಇದನ್ನು ಶ್ರೀಮದ್ ಭಾಗವತದಲ್ಲೇ ಹೇಳಿರುವುದರಿಂದ ನಾನು ಹೇಳಿದೆ. ಆದರೆ ವಾಸ್ತವವಾಗಿ ಯಾರಾದರೂ ಸರಿ ಭಗವಂತನ ಭಕ್ತಿ ಸೇವೆಯಲ್ಲಿ ಸುಲಭವಾಗಿ ತೊಡಗಬಹುದು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬಹುದು. ಒಬ್ಬರು ನನ್ನ ಬಳಿ ಬಂದು ಕ್ರಿಕೆಟ್ ಬಗ್ಗೆ ಮಾತನಾಡಿದರು. ಅವರಿಗೆ ನಾನು ಟಿ ವಿ ನೋಡುವುದಿಲ್ಲ, ಕೃಷ್ಣನ ವಿಷಯಗಳಲ್ಲಿ ಮಾತ್ರ ನನಗೆ ಆಸಕ್ತಿ ಎಂದು ಗೊತ್ತಿಲ್ಲದೆ ಅವರು ನನ್ನ ಬಳಿ ಹೀಗೆ ಹೇಳಿದರು, ಸರ್ ನಿಮಗೆ ಗೊತ್ತೇ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಇದರ ವಿಶೇಷವೇನೆಂದರೆ ಮ್ಯಾಚ್ ನಮ್ಮ ಭಾರತದಲ್ಲಿ ನಡೆಯುತ್ತದೆ, ಅದರಲ್ಲಿಯೂ ಕ್ರಿಕೆಟ್ ಮ್ಯಾಚ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತದೆ, ಅದರಲ್ಲಿಯೂ ಈ ಆಟ ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತದೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಈಗ ನಿಜವಾದ ಮಜಾ, ಏಕೆಂದರೆ ವಾತಾವರಣವು ನಮಗೆ ಅನುಕೂಲಕರವಾಗಿರುತ್ತದೆ, ಆದ್ದರಿಂದ ನಮಗೆ ಜಯ. ಆಗ ನಮ್ಮ ಆಟಗಾರರು ತುಂಬ ಚೆನ್ನಾಗಿ ಆಡುತ್ತಾರೆ, ಆದ್ದರಿಂದ ನಮಗೆ ಜಯ. ಈ ರೀತಿಯಲ್ಲಿ ಆ ವ್ಯಕ್ತಿಯು ಮ್ಯಾಚಿನ ಬಗ್ಗೆ ನನಗೆ ವಿವರಿಸಿದನು. ಇದರಿಂದ ನನಗೆ ಅರ್ಥವಾದದ್ದೇನೆಂದರೆ, ಭಗವಂತನ ಭಕ್ತಿ ಸೇವೆಯು ಎಲ್ಲಾದರೂ ಆಚರಿಸಬಹುದು, ಸತ್ಯವೇ. ಆದರೆ ನಮಗೆ ವಾತಾವರಣವು ಭಗವಂತನ ಭಕ್ತಿ ಸೇವೆಯನ್ನು ಆಚರಿಸಲು ತುಂಬ ಸುಲಭವಾಗಿರುತ್ತದೆ, ತುಂಬ ಸಹಾಯ ಮಾಡುತ್ತದೆ. ಉದಾಹರಣೆಗೆ ಕ್ರಿಕೆಟ್ ಮ್ಯಾಚಿನಲ್ಲಿ ಆಟಗಾರನು ಎಲ್ಲಾದರೂ ಚೆನ್ನಾಗಿ ಆಡಬಹುದು, ಆದರೆ ಅವರ ಅವರ ದೇಶದಲ್ಲಿ ಆಡಿದಾಗ ವಾತಾವರಣವು ಅನುಕೂಲಕರವಾಗಿರುತ್ತದೆ, ಆಗ ತುಂಬ ಉತ್ಸಾಹದಿಂದ ಆಡುತ್ತಾನೆ ಆಟಗಾರನು. ಇದೇ ರೀತಿಯಲ್ಲಿ ನಾವು ಕೂಡ ಭಗವಂತನ ಭಕ್ತಿ ಸೇವೆಯನ್ನು ಎಲ್ಲಾದರೂ ಆಚರಿಸಬಹುದು, ಆದರೆ ವಾತಾವರಣವು ನಮಗೆ ಅನುಕೂಲಕರವಾಗಿದ್ದಾಗ ಇನ್ನೂ ಚೆನ್ನಾಗಿ ಭಗವಂತನಿಗೆ ನಾವು ಸೇವೆ ಮಾಡಬಹುದು. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ, ನಾವು ಹರೇ ಕೃಷ್ಣ ಜಪವನ್ನು ಈಗ ಆಚೆ ಮಾಡುವ ಒಂದು ಪರಿಸ್ಥಿತಿ, ಆಗ ಜಪ ಮಾಡಲು ಸ್ವಲ್ಪ ನಾಚಿಕೆ ಪಡುತ್ತೇವೆ, ಏಕೆಂದರೆ ಎಲ್ಲರೂ ಮೊದಲನೇ ಹಂತಕ್ಕೆ ಬಂದಿರುವುದಿಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ತಕ್ಷಣವೇ ಉನ್ನತ ಸ್ಥಾನದಲ್ಲಿ ಬಂದಿರುವುದಿಲ್ಲ. ಆದ್ದರಿಂದ ಅನೇಕ ಮಂದಿ ಆಚೆ ಜಪ ಮಾಡಬೇಕೆಂದಾಗ ನಾಚಿಕೆ ಪಡುತ್ತಾರೆ, ನಿಶಬ್ದವಾಗಿ ಜಪ ಮಾಡುತ್ತಾರೆ, ಮೆತ್ತಿಗೆ ಜಪ ಮಾಡುತ್ತಾರೆ. ಏಕೆ? ಇದು ವಾತಾವರಣದ ಪ್ರಭಾವ. ಅಕ್ಕಪಕ್ಕ ಜನರು ನನ್ನನ್ನು ನೋಡುತ್ತಾರೆ, ಕೇಳುತ್ತಾರೆ ಎಂದು ಒಂದು ಸಂಕೋಚ. ಏಕೆಂದರೆ ಈ ಜಪ ಮಾಡುವುದು ಎಂಬುದು ಒಂದು ಅಸಾಧಾರಣವಾದ ಕೆಲಸ, ಆದ್ದರಿಂದ ಜನರು ನೋಡುತ್ತಾರೆ. ವಾಸ್ತವವಾಗಿ ನಾವು ಜಪವನ್ನು ಯಾರೇ ನೋಡಿದರೂ ಸರಿ ಜೋರಾಗಿಯೇ ಮಾಡಬೇಕು, ನಾವು ನಾಚಿಕೆ ಪಡಬಾರದು. ಆದರೂ ಇನ್ನೂ ಅಷ್ಟೊಂದು ಮುಂದುವರೆಯದೇ ಇರುವ ಕಾರಣದಿಂದ ಜಪವನ್ನು ಅನೇಕ ಮಂದಿ ಮೆತ್ತಿಗೆ ಮಾಡುತ್ತಾರೆ. ಆದರೆ ದೇವಸ್ಥಾನಕ್ಕೆ ಹೋದರೆ ಸಾಕು, ಜೋರಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡುತ್ತಾರೆ, ಜೋರಾಗಿ ಜಪ ಮಾಡುತ್ತಾರೆ. ಇದು ವಾತಾವರಣದ ಪ್ರಭಾವ. ಇದೇ ರೀತಿಯಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು ಎಲ್ಲಾದರೂ ಮಾಡಬಹುದು, ಸುಲಭವೇ. ಆದರೆ ಈ ಭಾರತ ಭೂಮಿಯಲ್ಲಿ, ದಕ್ಷಿಣ ಭಾರತದಲ್ಲಿ ಇನ್ನೂ ತುಂಬಾ ತುಂಬಾ ಸುಲಭವಾದದ್ದು. ಆದ್ದರಿಂದ ನಮಗೆ ಇರುವ ಅದೃಷ್ಟವನ್ನು ಉಪಯೋಗಿಸಿಕೊಂಡು, ನಮಗೆ ಸಿಕ್ಕಿರುವ ಅಮೂಲ್ಯವಾದ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಬಲವಾಗಿ ತೊಡಗಬೇಕು. ಶ್ರೀಲ ಪ್ರಭುಪಾದರು ಹಾಕಿದ ನಿಯಮಗಳನ್ನು ಆಚರಿಸಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ, ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ, ಜನ್ಮ ಸಾರ್ಥಕ ಕರಿ ಕರಪರ ಉಪಕಾರ. ನಾವು ಕೃಷ್ಣ ಪ್ರಜ್ಞೆಗೆ ಇಳಿದು ಇತರರನ್ನು ಕೂಡ ಕೃಷ್ಣ ಪ್ರಜ್ಞೆಗೆ ತರಬೇಕು. ಹರೇ ಕೃಷ್ಣ.